ಪ್ರಾರ್ಥನೆಯಂತೆ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆ ನಡೆಸಿಕೊಡುವವರು ಮಾನ್ಯ ಸತೀಶ್ ರವರು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸ್ವಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಕಟಿಯಲ್ಲಿ ಕರವಿಟ್ಟನು ಪಂಡರೀರಾಯ ಕಟಿಯಲ್ಲಿ ಕರವಿಟ್ಟನು ಪಂಡರೀರಾಯ ಕಟಿಯಲ್ಲಿ ಕರವಿಟ್ಟನು ಪಂಡರೀರಾಯ ಕಟಿಯಲ್ಲಿ ಕರವಿಟ್ಟನು ಗೊಲ್ಲ ಬಾಲಕರೊಡಗೂಡಿ ತಬಂದು ಗೊಲ್ಲ ಬಾಲಕರೋಡ ಕೂಡಿ ತಬಂದು ಗೊಲ್ಲತೆಯರ ಮನೆ ಪೋಕು ಬೆಣ್ಣೆಯ ತಿಂದು ಗೊಲ್ಲತೆಯರ ಮನೆ ಪೋಕು ಬೆಣ್ಣೆಯ ತಿಂದು ಬಲ್ಲಿದ ತೃಣವಾರ್ತ ಆ ಬಲ್ಲಿದ ತೃಣವಾರ್ತ ಬಲ್ ಮೊದಲಾದ ಸೂರರ ಮೆಲ್ಲನೆ ಕೊಂದ ಆಯಾಸದಿಂದಲು ಕಟಿಯಲ್ಲಿ ಕರವಿಟ್ಟನು ಪಂಡರೀರಾಯ ಕಟಿಯಲ್ಲಿ ಕರವಿಟ್ಟನು ಮುದದಿಂದ ವ್ರಜದ ಹದಿನಾರು ಸಾವಿರದ ಮುದದಿಂದ ವ್ರಜದ ಹದಿನಾರು ಸಾವಿರದ ಸುಧತಿಯರಾಳಿದ ಮದದಿಂದಲೋ ಸುಧತಿಯರಾಳಿದ ಮದದಿಂದಲೋ ಮದಗಜ ಗಮನೇರ ಆ ಮದಗಜಗಮನೇರ ಮದದಂತಕ ಕೃಷ್ಣ ಒದಗಿ ಮಾವನ ಕೊಂದಾಯಾಸದಿಂದಲು ಕಟಿಯಲ್ಲಿ ಕರವಿಟ್ಟನು ಪಂಡರೀರಾಯ ಕಟಿಯಲ್ಲಿ ಕರವಿಟ್ಟನು ರಾಜಸೂಯಾಯಗ ತಲ್ಲಿ ರಾಜೇಶ್ವರ ರಾಜಸೂಯಾಯಗ ತಲ್ಲಿ ರಾಜೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ರಾಜರು ಮೊದಲಾದ ಸುರರೆಲ್ಲರೂ ಭೋಜನವ ಮಾಡಿದ ಭೋಜನವ ಮಾಡಿದ ಎಂಜಲು ಮೊದಲದು ರಾಜೀವಾಕ್ಷನು ಎತ್ತಿ ದಾಯಾಸದಿಂದಲು ಕಟಿಯಲ್ಲಿ ಕರವಿಟ್ಟನು ಪಂಡರೀರಾಯ ಕಟಿಯಲ್ಲಿ ಕರವಿಟ್ಟನು ಸುರಪಥನಯಗೆ ಸಾರಥ್ಯವನೆ ಮಾಡಿ, ಸುರಪಥನಯಗೆ ಸಾರಥ್ಯವನೆ ಮಾಡಿ, ಬರದಿಂದ ಚಕ್ರವ ಪಿಡಿದುದರಿಂದಲೋ, ಬರದಿಂದ ಚಕ್ರವ ಪಿಡಿದುದರಿಂದಲೋ, ಪರಿಪರಿ ವಿಧದಿಂದ ಪರಿಪರಿ ವಿಧದಿಂದ ಕುದುರೆಗಳನೆ ತೊಳೆದು, ಪರಿಪರಿ ಕೆಲಸದ ಆಯಾಸದಿಂದಲೂ ಕಟಿಯಲ್ಲಿ ಕರವಿಟ್ಟನು ಕೊಂಡರಿರಾಯ, ಕಟಿಯಲ್ಲಿ ಕರವಿಟ್ಟನು. ನೇಮದಿಂದಲಿ ಬಂದ ಭಕ್ತರು ನಿಮ್ಮ ಚರಣ, ನೇಮದಿಂದಲಿ ಬಂದ ಭಕ್ತರು ನಿಮ್ಮ ಚರಣ, ಕಮಲಯುಗ್ಮವ ಮುಟ್ಟಿ ಭಜಿಸುತ್ತೀರೇ, ಕಮಲಯುಗ್ಮವ ಮುಟ್ಟಿ ಭಜಿಸುತ್ತೀರೇ. ಮಮತೆಯಿಂದಲಿ ಅವರ ಮಮತೆಯಿಂದಲಿ ಅವರ ಭವ ಕಳವೆನೆಂದು ಕಮಲನ ಬಸಿರಿ ಪುರಂದರ ವಿಠಲತ, ಕಮಲನ ಬಸಿರಿ ಪುರಂದರ ವಿಠಲತ, ಕಟಿಯಲ್ಲಿ ಕರವಿಟ್ಟನು ಪಂಡರಿರಾಯ, ಕಟಿಯಲ್ಲಿ ಕರವಿಟ್ಟನು, ಕಟಿಯಲ್ಲಿ ಕರವಿಟ್ಟನು.
ಕೃಷ್ಣ ಪೂಜ್ಯ ಆಚಾರ್ಯರ ಚರಣಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ 10ನೇ ಪ್ರವಚನ ಮಾಲಿಕೆಗೆ ಆಚಾರ್ಯಗೂ ಮತ್ತು ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಭಾಗವತ ದ್ವಾದಶಾಸ್ತ್ರೋತ್ತರ ಉಪನಿಷತ್ತುಗಳು ಇವನ್ನು ಒಂದು ವಾರ ಅಥವಾ 15 ದಿನ ಅಥವಾ 1 ತಿಂಗಳಲ್ಲಿ ಮುಗಿಸಲು ಸಾಧ್ಯವಿದೆ. ಆದರೆ ಮಹಾಭಾರತ ರಾಮಾಯಣದಂತಕ್ಕಂಥ ಮಹಾಕಾವ್ಯಗಳೇನಿದೆ ಇದು ತಿಂಗಳುಗಳು ದಿನಗಳು ತಿಂಗಳುಗಳು ವರ್ಷಗಳಲ್ಲಿ ಮುಗಿತಕ್ಕಂಥದ್ದಲ್ಲ. ಒಂದು ವರ್ಷದ ಹಿಂದೆ ಪ್ರಾರಂಭವಾದ ಮಹಾಭಾರತ 3 ಅಧ್ಯಾಯಗಳು ಮುಗಿದು ಈ ದಿನ ನಾವು ವಿರಾಟ ಪರ್ವಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸುಸಂದರ್ಭದಲ್ಲಿ ಪೂಜ್ಯ ಆಚಾರ್ಯರಿಗೆ ಪ್ರಾಯೋಜಕರಾದ ರಾಘವೇಂದ್ರ ರಾಯರು, ಸತ್ಯನಾರಾಯಣರವರ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಈ 1 ವಾರಗಳ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂಥೇಳಿ ಅವರಲ್ಲಿ ವಿನಮ್ರತೆಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಎರಡನೇದಾಗಿ, ಸುಮಾರು 1 ವರ್ಷದಿಂದ ತಾವೆಲ್ಲ ದಯಮಾಡಿಸ್ತಾ ಇದ್ದೀರಾ. ನಾನು ಪ್ರತಿ ವರ್ಷ ಪ್ರತಿ ಪ್ರವಚನ ಮಾಲೆಯ ಕೊನೆಯಲ್ಲಿ ಮುಂದಿನ ಪ್ರವಚನ ಮಾಲಿಕೆ ಯಾವತ್ತಾಗತ್ತೆ ಅಂತ ಹೇಳಿ ಒಂದು ಚಿಕ್ಕ ಕರ ಸುತ್ತೋಲೆಯನ್ನು ಕೊಡ್ತಾ ಇದ್ದೀನಿ. ಸುಮಾರು 400-420 ಕಾಪಿ ಮಾಡಿಸಿದಾಗ ಒಂದು 10-12 ಕಾಪಿ ಮಾತ್ರ ನನ್ನ ಕೇಳಿ ಉಳಿತಾ ಇದೆ. ಇದನ್ನು ನಂಗೆ ಅನ್ನಿಸ್ತಾ ಇದೆ ಸುಮಾರು 400 ಜನ ಬರ್ತಾ ಇದ್ದಾರೆ, ಮೊದಲಿಂದ ಕೊನೆ ತನಕ 400 ಜನ ಬರ್ತಾ ಇದ್ದಾರೆ. ಆದರೆ ಮಹಾಭಾರತ ತಕ್ಕಂಥ ಒಂದು ಮಹಾಕಾವ್ಯವನ್ನು ಒಂದು ವಿದ್ವತ್ಪೂರ್ಣ ಪ್ರವಚನವನ್ನು ಕೇವಲ 400 ಜನ ಕೇಳಿದರೆ ಸಾಲದು. ಮುಂದಿನ ಸರ್ತಿಯಿಂದ ನಾನು ನಿಮ್ಮೆಲ್ಲ ಹರಕೆ ಮಾಡ್ಕೊತಾ ಇದ್ದೀನಿ, ನೀವೊಬ್ಬೊಬ್ಬರು ಪ್ರತಿಯೊಬ್ಬರು ಇನ್ನೊಬ್ಬರನ್ನ ಕರ್ಕೊಂಬರ್ತಕ್ಕಂಥ ಒಂದು ಪರಿಸ್ಥಿತಿ ಬರಬೇಕು. ಈ ಹಾಲ್ ಸಾಲದು ಅಂತ ಹೇಳಿ ನಾವು ವಿಜಯಭಾರತಿ ಶಾಲೆಯವರಿಗೆ ಇನ್ನೊಂದು ಹಾಲ್ ಕಟ್ಸಿ ಅಂತಕ್ಕಂಥ ರಿಕ್ವೆಸ್ಟ್ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಬರಬೇಕು ಅಂತ ಹೇಳಿ ಅಧಿಕ ಸಂಖ್ಯೆಯಲ್ಲಿ ಬಂದು ಈ ರಾಮಾಯಣದ ಮಹಾಭಾರತದ ಏನು ಪ್ರವಚನ ನಡೆಸಿದೆ ಅದರ ಸಂಪೂರ್ಣ ಫಲವನ್ನು ಪಡಿಬೇಕಂತ ಹೇಳಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮಾನ್ಯ ಸತ್ಯನಾರಾಯಣ ರಾಯರು ಆಚಾರ್ಯರಿಗೆ ಮಾಲೆ ಅರ್ಪಿಸುವ ಮೂಲಕ ಸ್ವಾಗತ ಬಯಸಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕೋರ್ಕೊಳ್ತಾ ಇದ್ದೀನಿ.
ಯೋಂತಃ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾತೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರನಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೈ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ವಿಶ್ವದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಹೋನ್ನತವಾದ ಕೃತಿ. ಇವತ್ತಿಗೂ ಸಹ ಜಗತ್ತು ಅಂಥ ಮತ್ತೊಂದು ಸಾಹಿತ್ಯಿಕ ಕೃತಿಯನ್ನಾಗಲಿ ಆಧ್ಯಾತ್ಮಿಕ ಕೃತಿಯನ್ನಾಗಲಿ ಕಂಡೇ ಇಲ್ಲ. ಲಕ್ಷ ಶ್ಲೋಕಗಳ ವ್ಯಾಪ್ತಿಯ ಆ ಕೃತಿ ಒಳಗೊಳ್ಳದಿರ್ತಕ್ಕಂಥ ವಿಚಾರಗಳೇ ಇಲ್ಲ. ಮನುಷ್ಯನಿಗೇನು ತಿಳ್ಕೊಳ್ಳೋಕ್ಕೆ ಅವಶ್ಯವಿದೆ ಅದೆಲ್ಲವನ್ನೂ ಸಹ ತಿಳಿಸಿಕೊಟ್ಟಿದ್ದು, ಸಾರ್ವಕಾಲಿಕ ಮಹತ್ವ ಬರಹಾಗೆ ತಿಳಿಸಿಕೊಟ್ಟಿದ್ದು ಶ್ರೀಮನ್ ಮಹಾಭಾರತದ ವೈಶಿಷ್ಟ್ಯ. ಆದ ಒಂದನ್ನು ತಿಳಿಯೋದರಿಂದ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಾ ಕುತ್ರಚಿತ್. ಇನ್ನೊಂದು ಕಡೆ ಎಲ್ಲೂ ಹೋಗಲೇಬೇಕಾಗಿಲ್ಲ. ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅನ್ನೋ ನಾಲ್ಕು ಪುರುಷಾರ್ಥಗಳ ಬಗ್ಗೆ ಏನೆಲ್ಲ ವಿಷಯವನ್ನು ಮನುಷ್ಯ ತಿಳ್ಕೊಳ್ಳಲೇಬೇಕು ಅದೆಲ್ಲವನ್ನು ಸಹ ಪರಿಪೂರ್ಣವಾಗಿ ಒದಗಿಸ್ತಕ್ಕಂಥ ಕೃತಿ ಶ್ರೀಮನ್ ಮಹಾಭಾರತ. ಅಷ್ಟೆಲ್ಲ ತತ್ವವನ್ನು ಹೇಳೋದು ಕೊರಟಾಗಲೂ ಕೂಡ ಅತ್ಯಂತ ಕೇವಲ ಕಥೆಯಂತೆ ಕಾಣಬೇಕು. ಕಥೆಯಂತೆ ತತ್ವಗಳನ್ನು ಹೇಳಿದ್ದು ವಿಶೇಷ. ಯಾವುದೇ ಒಂದು ಕೆಮಿಸ್ಟ್ರಿನ ಕಥೆಯಾಗಿ ಹೇಳೋದಕ್ಕೆ ಬರೋದಿಲ್ಲ, ಫಿಸಿಕ್ಸಿನ ಕಥೆಯಾಗಿ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಅದೆಲ್ಲಕ್ಕಿಂತ ದೊಡ್ಡದು ಅಧ್ಯಾತ್ಮಶಾಸ್ತ್ರ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂಥ ವಿದ್ಯೆಯನ್ನು ಅಷ್ಟು ಅಪೂರ್ವ ರೀತಿಯಲ್ಲಿ ಹೇಳಿದಂತಹ ವಿಶಿಷ್ಟವಾದ ಸಾಧನೆ ಶ್ರೀ ವೇದವ್ಯಾಸ ದೇವರದು. ಅವರು ಯಾರೋ ಅಲ್ಲ, ಸಾಕ್ಷಾತ್ ಭಗವಂತನೇ. ತನ್ನ ಮಹಿಮೆಯನ್ನು ತನ್ನ ಭಕ್ತರ ಮಹಿಮೆಯನ್ನು ತಿಳಿಸಿಕೊಳ್ಳೋಕ್ಕೋಸ್ಕರ ಬರೆದಂಥ ಕೃತಿಯದು. ಒಂದು ಕಡೆಗೆ ಇತಿಹಾಸ ಹೌದು, ಒಂದು ಕಡೆಗೆ ಕಾವ್ಯ ಹೌದು. ನಡೆದಿದ್ದನ್ನು ಬರೆದಿದ್ದಲ್ಲ, ನಡೆಯುತ್ತೆ ಅಂತ ಬರೆದಿದ್ದು ಅದು ವಿಶೇಷ. ಅಂದರೆ ಇತಿಹಾಸ ಮುಂದೆ ಹೀಗಾಗತ್ತೆ ಅಂತ ಮೊದಲೇ ಬರೆದಿದ್ದು. ಜಗತ್ತಿನ ಅಂಥ ಕೃತಿ ಆ ದೃಷ್ಟಿಯಿಂದನೂ ಮತ್ತೊಂದಿಲ್ಲ. ಆದಮೇಲೆ ಸರಿಯಾಗಿ ಬರೆಯೋದೇ ಕಷ್ಟ ಎಷ್ಟೋ ಸಲ. ಆದಮೇಲೆ ಸರಿಯಾಗಿ ಬರೆಯೋದೇ ಕಷ್ಟ, ಫೋಟೋನೇ ಸರಿಯಾಗಿ ಬರೆಯಲ್ಲ ಎಷ್ಟೋ ಸಲ. ಅಂಥ ಹೊತ್ತಿನೊಳಗೆ ಮುಂದೆ ನಡೆಯೋದನ್ನು ಕರಾರವಾಕ್ಕಾಗಿ ಸಾವಿರಾರು ವರ್ಷಗಳ ಮುಂಚಿತವಾಗಿ ಬರೆಯೋದು ಅಂದರೆ ಅದು ಭಗವಂತನ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದನೇ ಮಹಾಭಾರತವನ್ನು ಕೇಳ್ತಾ ಹೋದರೆ ನಾವು ಮುಂದಿನದನ್ನು ಅರ್ಥ ಮಾಡಿಕೊಳ್ಳೋ ಒಂದು ಶಾಸ್ತ್ರದ ರೂಪದೊಳಗೆ ಅರ್ಥ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ದೇವರು ಕೊಡ್ತಾನೆ. ಅದರಿಂದಾಗಿಯೇ ಅದನ್ನು ಅಷ್ಟು ಶ್ರೇಷ್ಠವಾದ ಗ್ರಂಥ ಅಂತ ಕೊಂಡಾಡಿದ್ದಾರೆ. ಮನುಷ್ಯ ಯಾವ ರೀತಿಯಲ್ಲಿ ಬದುಕಿದರೆ ಹರಿಪ್ರೀತಿಗೆ ಸಾಧನ, ಯಾವ ರೀತಿಯಾದ ಬದುಕು ಮೋಕ್ಷಕ್ಕೆ ಸಾಧನ, ಯಾವ ರೀತಿಯಾದ ಬದುಕು ಮೋಕ್ಷಕ್ಕೆ ವಿರೋಧಿ, ಅದೆಲ್ಲವನ್ನು ಕೂಡ ವಿವರವಾಗಿ ಹೇಳ್ತಕ್ಕಂಥ ಕೃತಿ ಮಹಾಭಾರತ. ಪಾಂಡವರ ಕಥೆಯೆಲ್ಲ ಸಾಧಕರು ಹೇಗಿರ್ತಾರೆ ಅಂತ ಹೇಳ್ತಕ್ಕಂಥ ಕಥೆ. ಕೌರವರ ಕಥೆಯೆಲ್ಲ ಹೇಗೆ ರಾಕ್ಷಸರಿರ್ತಾರೆ ಅಂತ ಹೇಳ್ತಕ್ಕಂಥ ಕಥೆ. ಭಗವದ್ಗೀತೆಯ 16ನೇ ಅಧ್ಯಾಯ ಏನಿದೆ, ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅಂತ ಹೇಳಿ ಸ್ವಭಾವವನ್ನು, ಎರಡು ವಿಲಕ್ಷಣ ಸ್ವಭಾವವನ್ನು ಪಟ್ಟಿ ಮಾಡ್ತಕ್ಕಂಥ ಅಧ್ಯಾಯಕ್ಕೆ ಈ ಕುರುಪಾಂಡವರೇ ದೊಡ್ಡ ದೃಷ್ಟಾಂತ. ಕೌರವರೆಲ್ಲ ಪಾಪದ ಪಾಪಿಗಳ ಸಂಕೇತವಾದರೆ ಪಾಂಡವರೆಲ್ಲ ಧರ್ಮದ ಸಂಕೇತ, ಪರಮ ಪುಣ್ಯದ ಸಂಕೇತ. ಅವರ ಜೀವನ ಎಷ್ಟು ಎಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಅತ್ಯಂತ ಸಾತ್ವಿಕವಾದದ್ದು. ಅವರ ಎಂಥ ವಿಚಿತ್ರ ವಿಶಿಷ್ಟ ವಿಲಕ್ಷಣ ಪ್ರಸಂಗದಲ್ಲೂ ಕೂಡ ತಮ್ಮ ತತ್ವವನ್ನು ಕೈಬಿಡತಕ್ಕಂಥವರಲ್ಲ. ಇವರು ತತ್ವ ಹಿಡಿತಕ್ಕಂಥವರೇ ಅಲ್ಲ. ತತ್ವ ಬಿಟ್ಟ ಬದುಕು ಇವರದ್ದಾದರೆ ತತ್ವ ಹಿಡಿದ ಬದುಕು ಅವರದ್ದು. ಇವರು ತತ್ವ ಬಿಡಬೇಕು ಅಂಬುದೇ ಇವರು ತತ್ವ, ಅದು ವಿಶೇಷ. ತತ್ವ ಬಿಡಿ ಏನಾದರೂ ಮಾಡಿ ತತ್ವವನ್ನು ಬಿಡಬೇಕು. ದೇವ್ರನ್ನ ಒಪ್ಪಲೇಬೇಕಂತ ಅವರು, ದೇವ್ರನ್ನ ಒಪ್ಪಲೇಬಾರದು ಅಂತ ಇವರು, ದೇವರಿಗೆ ಪ್ರೀತಿಯಾಗಬೇಕು ಅಂತ ಬದುಕೋದು ಇವರು, ದೇವರಿಗೆ ವಿರೋಧವನ್ನೇ ಮಾಡಬೇಕು ಅಂತ ಅವರು ಪ್ರೊಟೆಸ್ಟ್ ಮಾಡೋರು. ಪ್ರವಾಹಕ್ಕೆ ಎದುರು ಈಜತಕ್ಕಂಥ ಪ್ರವೃತ್ತಿ ಅಂತ ಕರೀತಾರಲ್ಲ, ಪ್ರವಾಹಕ್ಕೆ ಅನುಗುಣವಾಗಿ ಈಜಿದರೆ ಸುರಕ್ಷಿತ ಪರಿಷ್ಠ ಪ್ರಯಾಣ ಮಾಡ್ತಾನೆ. ನೋಡಿ, ಒಂದು ದೋಣಿ ಮುಳುಗೋಯಿತು ಬರುತ್ತೆ ಆ ಥರ, ಯಾವುದೋ ಒಂದು ಕಾರಣದಿಂದ ಅಪಾಯ ತಪ್ಪಿದ್ದಲ್ಲ. ಎಷ್ಟು ನಾವು ಈ ಒಂದು ನದಿಯಲ್ಲಿ ಪ್ರಯಾಣ ಮಾಡಬೇಕಾದರೆ ದೋಣಿಯಲ್ಲಿ ಕೂತಾಗ ಎಷ್ಟು ಎಚ್ಚರದಿಂದ ಇರಬೇಕೋ, ಈ ಸಂಸಾರ ಸಮುದ್ರದಲ್ಲಿ ಬಹಳ ಎಚ್ಚರದಿಂದ ಇರಬೇಕು. ನದಿಯಲ್ಲೇ ಮನುಷ್ಯ ಮುಳುಗೋಗ್ಬೇಕಾದ್ರೆ ಸಮುದ್ರದಲ್ಲಿ ಎಂಥ ಭಯಂಕರವಾದ ಪ್ರಾಣಿಗಳೇನು, ಆಳ ಏನು, ಆ ನೀರು ಕುಡಿದ್ರೆ ಸಾಯ್ತಾನೆ, ಉಪ್ಪು ನೀರು ಬೇರೆ, ಜೊತೆಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದಲ್ಲಿ ಮನುಷ್ಯ ಸುಖವಾದ ಈಜು ದಾಡಿಸ್ತಾ ಇರಬೇಕು ಅಂದರೆ ಸ್ವಂತ ಶಕ್ತಿಯಿಂದ ಸಾಧ್ಯ ಇಲ್ಲ, ಅದಕ್ಕೆ ದೇವರೇ ಬರಬೇಕು ಎಂಬುದು ಅದರ ವಿಶೇಷ. ಸಂಸಾರ ಸಮುದ್ರ ಅಂತೇನು ವರ್ಣನೆ ಮಾಡ್ತಾರೆ, ಅದು ಅತ್ಯಂತ ಮಹತ್ವಪೂರ್ಣವಾಗಬೇಕು. ಇಲ್ಲ ದೋಣಿ ಸರಿ ಇಲ್ಲದೆ ಹೋದರೂ ಮುಳುಗಿ ಹೋಗ್ತಾನೆ, ದೋಣಿ ಸರಿದ ನಾವಿಕರ ಸರಿದರೂ ಮುಳುಗಿ ಹೋಗ್ತಾನೆ, ಸರಿಯಾಗಿ ಕೂಡದೇ ಹೋದರೂ ಮುಳುಗಿ ಹೋಗ್ತಾನೆ. ಇವತ್ತು ನಾವಿಕನ್ನು ಮುಳುಗಿಸಿಬಿಡ್ತಾನೆ. ಬೇಕಾದ್ರೆ ನಾವು ಹೊಡ್ಕೊಂಡ್ರಂಥವ್ರು ಹತ್ತಬೇಡಿ ಹತ್ತಬೇಡಿ ಅಂತ ಹೇಳಿದರೂ ಕೂಡ ಹೆಚ್ಚು ಜನ ಹತ್ತೇ ಹತ್ತೀವಿ ಅಂಥೇಳಿ ಮುಳುಗಿ ಹೋದರು. ಎಷ್ಟು ಅಪಾಯಕರ ಇದು. ಅಲ್ಲಿ ಹೇಗೆ ಹೆಚ್ಚು ಭಾರವನ್ನು ತಡಿಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಮಿತಿ ಇರುತ್ತೆ. ಎಲ್ಲ ಭಾರ ಹೊರತಕ್ಕಂಥ ನೌಕೆ ಅಂದರೆ ಸಾಕ್ಷಾತ್ ಭಗವಂತನೇ ನೌಕೆ. ನಡೆಸ್ತಕ್ಕಂಥ ಅಂಬಿಗನೂ ಅವನೇ ಅಂತ ಕೊಂಡಾಡ್ತಾರೆ. ಅಂಬಿಗ ನಾನಿನ್ನ ನಂಬಿದೆ ಅಂತ ಹೇಳಬೇಕಾದ್ರೆ ದೇವರನ್ನು ಹೇಗೆ ನಂಬಬೇಕು? ನಾವಿಕನನ್ನು ನಂಬಿ ದೋಣಿಯ ಪ್ರಯಾಣ ಮಾಡೋ ಹಾಗೆ ಈ ಸಂಸಾರದಲ್ಲಿ ದೇವರನ್ನು ನಂಬಿ ಪ್ರಯಾಣ ಮಾಡಬೇಕು. ಯಾರು ದೇವರನ್ನು ನಂಬೋದಿಲ್ಲ ಅವ್ರು ನಾವಿಕನಲ್ಲಿ ದೋಣಿಯಲ್ಲಿ ಕೂತಾಗಲೆಕ್ಕ. ಕೂತು ದೋಣಿನೇ ಮುಳುಗಬೇಕಾದ್ರೆ, ನಾವಿಕ ಇದ್ದ ದೋಣಿನೇ ಮುಳುಗಬೇಕಾದ್ರೆ ಇನ್ನು ಇಲ್ಲ ಅಂತ ಕೂತ್ಕೊಂಡ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಸ್ವಲ್ಪ ಯೋಚನೆ ಮಾಡಿದರೆ ಡ್ರೈವರ್ನಲ್ಲಿ ಬಸ್ ಬಂದರೆ ಯಾರು ಎದುರಿಗೆ ಓಡೋಗ್ಬಿಡ್ತಾರೆ? ಡ್ರೈವರ್ ಇಲ್ಲ ಬಸ್ನಲ್ಲಿ ಓಡೋಗ್ಬಿಡ್ತಾರೆ ಯಾರು ಕೂಡ. ಯಾಕೆ? ಎಲ್ಲಿ ಹೋಗುತ್ತೆ ಯಾರಿಗೆ ಗೊತ್ತದು? ಆದ್ದರಿಂದ ಡ್ರೈವರ್ ಇಲ್ಲದ ಬಸ್ನಲ್ಲಿ ನೋಡಿಬಿಟ್ಟು ನಾವು ಎದುರು ನಿಲ್ಲೋದು ಮೂರ್ಖತನ ಹೇಗೋ, ನಾಸ್ತಿಕರು ಎದುರು ನಿಲ್ಲೋದು ಹಾಗೆ. ನಾಸ್ತಿಕರೆ ಡ್ರೈವರ್ನೇ ಒಪ್ಪದೇ ಇರೋರು ಅಂದರೆ ಡ್ರೈವರ್ ಇಲ್ಲದ ಬಸ್ನಲ್ಲಿ ಕೂತಾಗಲಕ್ಕ ಅವರೆಲ್ಲ ಕೂಡ. ಅವರು ತಮ್ಮನ್ನು ಸಾಯಿಸ್ಕೋತಾರೆ, ಹಾಳಾಗಿ ಹೋಗಲಿದ್ದು ಉಳಿದವ್ರನ್ನ ಕೊಲ್ತಾರೆ. ಅದು ಭಾಳ ಡೇಂಜರಸ್. ಕೂತವನು ಸಾಯೋದಲ್ಲ, ಎದುರು ಬರೋರನ್ನು ಕೊಂದು ಹಾಕಿಬಿಡ್ತಾರೆ. ನಾಸ್ತಿಕರ ಸಹವಾಸ ಅಂದರೆ ಅದು ಪ್ರಾಣಾಯಪಾಯಕ್ಕೇ ಸದಾ ಆಹ್ವಾನ ಕೊಟ್ಟಂತೆ ಲೆಕ್ಕ. ಅದನ್ನೆಲ್ಲ ಕೌರವರ ದೃಷ್ಟಾಂತದಲ್ಲಿ ಹೇಳ್ತಾ ಪಾಂಡವರು ಹೇಗೆ ಅತ್ಯಂತ ಎಚ್ಚರಿಕೆಯಿಂದ ತಮ್ಮ ಜೀವನವನ್ನು ಸಾಗಿಸಿರುವುದನ್ನು ತಿಳಿಸ್ತಾ ಇದ್ದಾರೆ. ಅಂಥವರಿಗೂ ಮೋಸ ಮಾಡಿದ ದುರ್ಯೋಧನ ಕಪಟದ್ಯೂತದಲ್ಲಿ ಹಿಡಿದಾಕಿದ. ಧರ್ಮರಾಜನನ್ನು ಕಪಟದ್ಯೂತಕ್ಕೆ ತಂದ. ಧರ್ಮಿಷ್ಠರ ದ್ಯೂತ ಏನು ಗೊತ್ತಿರುತ್ತೆ ಪಾಪ? ಈ ಮಧ್ಯೆ ಧರ್ಮರಾಜನ ದ್ಯೂತಕ್ಕೆ ಕರೆದು ಸೋಲಿಸೋ ದೊಡ್ಡ ವಿಚಾರ ಅಲ್ಲ. ಧರ್ಮಿಷ್ಠರನ್ನು ದ್ಯೂತಕ್ಕೆ ಕರೆದ್ರೆ ಹೇಗೋ ಹಾಕಿ. ಅದರಲ್ಲೂ ಮೋಸ ಬೇರೆ ಮಾಡಿತ್ತು. ಮೊದಲೇ ದ್ಯೂತ ಮೋಸ, ಅದರಲ್ಲೂ ಕಪಟದ್ಯೂತ. ಅದರ ಪರಿಣಾಮ ಧರ್ಮರಾಜ ತನ್ನ ತಮ್ಮಂದಿರ ಸಮೇತ ಕಾಡುಪಾಲಾಗ ಪ್ರಸಂಗ ಬಂದಿದೆ. ವನವಾಸವನ್ನು 12 ವರ್ಷಗಳ ಕಾಲ ಮಾಡಬೇಕು, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ಅಂತಕ್ಕಂಥ ಕರಾರು ಹಾಕಿದ್ದಾನೆ. ರಾಮದೇವರ ವನವಾಸದ ಅವಧಿ 14 ವರ್ಷ, ಇವ್ರದ್ದು 12+1 13 ವರ್ಷಗಳ ಕಾಲ. ರಾಮಾಯಣದಲ್ಲಿ ಅಜ್ಞಾತವಾಸ ಇಲ್ಲ, ಇದರಲ್ಲಿ ಅಜ್ಞಾತವಾಸ ಇದೆ ಎಂಬುದು ವಿಶೇಷ. ಅಲ್ಲಿ ಬರೀ ವನವಾಸವೇ 14 ವರ್ಷ, ಇಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. 12 ವರ್ಷದ ವನವಾಸದಲ್ಲಿ ವನವಾಸದ ಉದ್ದೇಶ 2, ಪಾಂಡವರು ದೂರ ಹೋಗಲಿ ಅಂತ 1, ಕಾಡಿನಲ್ಲಿ ಸತ್ತೋದ್ರೂ ಹೋಗಲಿ ಅಂತ ಇನ್ನೊಂದು. ಕಾಡುಪಾಲು ಮಾಡಿದರೆ ಭಾರಿ ಅನುಕೂಲ, ಯಾವುದೋ ಸಿಂಹ ಹುಲಿ ಬರ್ಬೋದು, ರಾಕ್ಷಸರಿರ್ತಾರೆ, ಈ ಥರ ಕುತಂತ್ರವರು. ಕಾಡಿನಲ್ಲಿ ಸುರಕ್ಷಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪಾಂಡವರು ವನವಾಸವನ್ನು ಕೂಡ ಶ್ರೇಷ್ಠವಾದ ಹರಿಪ್ರೀತಿಯ ಸಾಧನವನ್ನಾಗಿ ಮಾಡ್ಕೊಂಡು ಬಿಡ್ತಾ ಇದ್ದಾರೆ. ವನವಾಸದಲ್ಲಿ ಎಂಥೆಂಥ ರಾಕ್ಷಸರನ್ನು ಕೊಲ್ತಾನೆ ಭೀಮಸೇನ, ಕಿರ್ಮೀರ ಮೊದಲಾದ ಜಟಾಸುರ ಮೊದಲಾದ ರಾಕ್ಷಸರೆಲ್ಲ ಸತ್ತು ಸತ್ತು ಹೋಗ್ತಾರೆ. ಸೌಗಂಧಿಕ ಪುಷ್ಪತರೋ ನೆಪದೊಳಗೆ ಭೀಮಸೇನ ಮಾಡಿದ ಸಾಧನೆ ತುಂಬ ದೊಡ್ಡದು. ವನವಾಸದ ಒಂದು ಸಾಧನೆಯಲ್ಲಿ ಪಾಂಡವರ ಜೀವನವನ್ನು ಇವ್ಯಾಲಿಯೇಟ್ ಮಾಡಲಿಕ್ಕೆ ಹೊರಟ್ರೆ ಭೀಮಸೇನ ಯಥಾಪ್ರಕಾರ ಮೊದಲನೇ ಸ್ಥಾನನೇ. ಭೀಮಸೇನ ಸಮೋ ನಾಸ್ತಿ ಸೇನೆಯೋರುಪಯೋರಪಿ. ಭೀಮಸೇನ ಮಾಡಿದ್ದು ಕಿರ್ಮೀರ ವಧ, ಆಮೇಲೆ ಜಟಾಸುರ ವಧೆ, ಆ ಸೌಗಂಧಿಕ ಪುಷ್ಪದ ಕಾಲಕ್ಕೆ ಲಕ್ಷಾಂತರ ರಾಕ್ಷಸರ ಸಂಹಾರ, ಪಂಚವರ್ಣದ ಪುಷ್ಪದ ಕಾಲಕ್ಕೆ ರಾಕ್ಷಸರ ಸಂಹಾರ, ಇಷ್ಟೆಲ್ಲವನ್ನು ಮಾಡಿದ್ದು ಭೀಮಸೇನ. ಜಯದ್ರಥನನ್ನು ದಮನ ಮಾಡಿದ್ದು ಇವಿಷ್ಟು ಭೀಮನ ಸಾಧನೆ. ಆದರೆ ಅರ್ಜುನನ ಸಾಧನೆ ನಿವಾತ ಕವಚರು ಮತ್ತು ಕಾಲಕೇಯರನ್ನು ಕೊಂದಿತ್ತು, ಅತ್ಯಂತ ಸೀಮಿತವಾದ ಸಾಧನೆಯಾಯಿತು. ಅರ್ಜುನನ ಸಾಧನೆ ಭೀಮಸೇನ ಹೋಲಿಸಿದರೆ ತುಂಬ ಸೀಮಿತ. ನಕಲ ಸಹದೇವರದಂತೂ ಏನೂ ಇಲ್ಲ. ನಕಲ ಸಹದೇವರ ಸಾಧನೆ ಅವ್ರ ಜೊತೆಗಿದ್ದಿದ್ದೇ ವಿಶೇಷ ಹೊರತು ಇನ್ನೇನೂ ಇಲ್ಲ. ಧರ್ಮರಾಜ ಮಾತ್ರ ಆತರೂ ಏನೂ ಮಾಡಲಿಲ್ಲ, ಆದರೆ ಹೊಸ ತಿಳ್ಕೊಂಡ ಅಷ್ಟೇನೆ. ಭೀಮದ್ರೌಪದಿಯರಿಂದ ತತ್ವಜ್ಞಾನವನ್ನು ಪಡೆದ. ಒಬ್ಬ ರಾಕ್ಷಸರು ಧರ್ಮರಾಜ ಕೊಲ್ಲೋದಿಲ್ಲ, ಆ ಸಮಯದೊಳಗೆ ಒಬ್ಬ ರಾಕ್ಷಸರನ್ನು ಕೊಲ್ಲೋದಿಲ್ಲ, ಇಂಥ ಸಾಧನೆ ಯಾವುದನ್ನೂ ಮಾಡೋದಿಲ್ಲ. ಅಂದರೆ ಅದು ಮೂರನೆಯ ಸ್ಥಾನ ಆತನದು. ಎರಡನೆಯ ಸ್ಥಾನ ನಿಜವಾಗಲೂ ಕೂಡ ಅರ್ಜುನಿಗೂ ಬರೋದಿಲ್ಲ, ದ್ರೌಪದಿಗೆ ಎರಡನೇ ಸ್ಥಾನ ಬರೋದು. ಯಾತಕ್ಕೆ ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೇಳಿದ್ದಾಗಲಿ, ಪಂಚವರ್ಣದ ಪುಷ್ಪ ತರಲಿಕ್ಕೆ ಹೇಳಿದ್ದಾಗಲಿ, ಎಲ್ಲ ದ್ರೌಪದಿಯ ಕಾರ್ಯವನ್ನೇ. ಜಯದ್ರಥ ಜಟಾಸುರರ ಪಾಪ ಕಾರ್ಯದ ವೃದ್ಧಿಗಾಗಲಿ ದ್ರೌಪದಿಯೇ ಸಾಧನ. ಅದೆಲ್ಲಕ್ಕಿಂತ ಮಿಗಿಲಾಗಿ ಭೀಮದ್ರೌಪದಿಯರ ಅತ್ಯಂತ ಮುಖ್ಯವಾದ ಪಾತ್ರ ಅಂದರೆ ಧರ್ಮರಾಜ ಕರ್ತವ್ಯ ತ್ಯಾಗವನ್ನು ಮಾಡಿ ವನವಾಸದ ಕಾಲಕ್ಕೆ ನಿಷ್ಕ್ರಿಯನಾಗಿ ಕೂತಿರ್ತಾನಲ್ಲ, ಆತನನ್ನು ಸಕ್ರಿಯನನ್ನಾಗಿ ಮಾಡಿದ್ದು ಭೀಮದ್ರೌಪದಿಯರ ಉಪದೇಶ ಇತ್ತು. ಇದನ್ನು ಅರ್ಥ ಮಾಡಿಕೊಂಡ್ರೆ ವನವಾಸ ಅಂತೇಳಿ ಐಡ್ಲಾಕರಿಯ ವಾಸವಾಗಲಿಲ್ಲ. ಅತ್ಯಂತ ಮನುಷ್ಯ ಊರಲ್ಲಿರೋಕ್ಕಿಂತ ವನದಲ್ಲಿದ್ದಾಗ ಹೆಚ್ಚು ಆಕ್ಟಿವ್ ಆಗಿರಬೇಕು, ಅಪಾಯ ಜಾಸ್ತಿ. ಆದ್ದರಿಂದ ಅದು ಹಣ ಮಲಗಕ್ಕೆ ಬರುತ್ತೆ, ಅಲ್ಲಿ ಸಾಧ್ಯನೇ ಇಲ್ಲ. ಎಲ್ಲಿ ಏನಾಗುತ್ತೋ, ಒಂದು ಮರದ ಮೇಲಿದ್ದರೆ ಒಂದು ಅಪಾಯ, ಕೆಳಗಿದ್ದರೆ ಇನ್ನೊಂದು ಅಪಾಯ. ಇದೆಲ್ಲ ಯೋಚನೆ ಮಾಡಿದರೆ ದಾರಿ ಕೂಡ ಮೊದಲು ಇರೋದೇ ಇಲ್ಲ. ಎಷ್ಟು ಅಲರ್ಟ್ ಆಗಿರಬೇಕು ಮನುಷ್ಯ, ಧರ್ಮರಾಜ ಇರಲಿಲ್ಲ. ಆಗ ಭೀಮಸೇನ ದ್ರೌಪದಿಯರು ಒಳ್ಳೆ ಉಪದೇಶವನ್ನು ಮಾಡುತ್ತಾರೆ. ಸಂಸಾರವೇ ಒಂದು ವನ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಸಂಸಾರ ಒಂದೃಷ್ಟಿಯಿಂದ ವನ, ಒಂದೃಷ್ಟಿಯಿಂದ ಸಮುದ್ರ. ಸಂಸಾರ ಕಾಂತಾರ ಅಂತಲೂ ಕರೀತಾರೆ, ಸಂಸಾರ ಸಮುದ್ರ ಅಂತಲೂ ಕರೀತಾರೆ. ಪಾಂಡವರ ವನವಾಸ ನಮ್ಮೆಲ್ಲ ನಾವೇನೋ ಅವರು ವನವಾಸ ಮಾಡಿರೋ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ನಿತ್ಯ ವನವಾಸ ನಮ್ಮದು, ಆ ಲೆಕ್ಕದೊಳಗೆ ನಿತ್ಯ ವನವಾಸನೇ. ವನದಲ್ಲಿ ಸಮಸ್ಯೆ ಇರುತ್ತೆ, ನಮ್ಗೆ ಯಾರಿಗೆ ಸಮಸ್ಯೆ ಇಲ್ಲ. ದಿನ ಬೆಳಗಾದರೆ ಸಮಸ್ಯೆ, ಆದ್ದರಿಂದಾಗಿನೇ ಅಲ್ಲಿ ಕಾಡುಗಳ ಸಮಸ್ಯೆ, ಇಲ್ಲಿ ಟ್ರಾಫಿಕ್ನೇ ಸಮಸ್ಯೆ ಹೆಚ್ಚು ಕಡಿಮೆ. ಅಲ್ಲಿ ಕಾಡು ಮೂವ್ ಆಗೋದಿಲ್ಲ, ಪುಣ್ಯ ಇದ್ದಲ್ಲೇ ಇರುತ್ತೆ. ವೆಹಿಕಲ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಅದು ಬೇರೆ. ಜೊತೆಗೆ ಕಾತಿರೋದು ಇನ್ನೂ ಅಪಾಯ ಜಾಸ್ತಿನೇ ಇತ್ತು. ಅಂಥ ಹೊತ್ತಿರೋಳಿಗೆ ಮನುಷ್ಯ ಹೇಗೆ ಸಾಧನೆ ಮಾಡಬೇಕು, ಎಷ್ಟು ಎಚ್ಚರ ವಹಿಸಬೇಕು ಎಂಬುದನ್ನು ತಿಳಿಸಿಕೊಡ್ತಕ್ಕಂಥ ಕೃತಿ. ಭೀಮಸೇನ ಆ ಕೆಲಸವನ್ನು ಮಾಡಿದ್ದರಿಂದ ಅತ್ಯುತ್ತಮ ಸಾಧನೆ ಭೀಮಸೇನೆಂದೇನೆ. ಅದರಲ್ಲೂ ತಾರತಮ್ಯ, ಪ್ರತಿಯೊಂದು ಕಡೆ ತಾರತಮ್ಯ ಬಿಟ್ಟಿದ್ದಲ್ಲ. ಎರಡು ಒಂದೇ ಕ್ಲಾಸ್ನಲ್ಲಿ ಹೇಗೆ ಎಲ್ಲರಿಗೂ ಒಂದೇ ಮಾರ್ಕ್ಸ್ ಬರೋದಿಲ್ಲವೋ, ಸಂಸಾರದಲ್ಲೂ ಹಾಗೇನೆ. ಒಂದೇ ವಿಧವಾದ ಸಾಧನೆ ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ. ಉತ್ತಮ ಸಾಧನೆ ಮಾಡೋದು ಮೊದಲನೇದು. ಅತ್ಯುತ್ತಮ ಸಾಧನೆ ಮಾಡಲಿಕ್ಕೆ ಮಾತ್ರ ಅತ್ಯುತ್ತಮರಿಗೆ ಸಾಧ್ಯ. ಭೀಮಸೇನ ಅಂತ ಕೆಲಸವನ್ನು ಮಾಡಿದ್ದರಿಂದ ಎಲ್ಲ ಸುರಕ್ಷಿತರಾದರು. ಭೀಮಸೇನನ ಕಾರ್ಯ ಎರಡು ಮುಖ, ತಾನು ಸುರಕ್ಷಿತವಾಗಿದ್ದು ಒಂದಾದರೆ ಉಳಿದವರು ಸುರಕ್ಷಿತರನ್ನಾಗಿ ಮಾಡಿದ್ದು. ಧರ್ಮರಾಜಾದಿಗಳು ಸುರಕ್ಷಿತ ಬದುಕಲಿಕ್ಕೆ ಭೀಮನ ರಕ್ಷಣೆ ಕಾರಣವಾಯಿತು. ಅದಕ್ಕಿಂತ ಹೆಚ್ಚಾಗಿ ಭೀಮಸೇನ ಕಿರ್ಮಿರಾದಿಗಳನ್ನು ಸಂಹಾರ ಮಾಡಿದ್ದರಿಂದ ಕಾಡುಗಳಲ್ಲಿ ಒಂದು ಶಾಂತಿ ನೆಲೆಸಿತು ಅಂತ ಹೇಳುತ್ತಾರೆ. ಇವತ್ತು ಕಾಡುಗಳ ಶಾಂತಿ ಬೇರೆ, ಅವತ್ತಿನ ಕಾಡುಗಳ ಶಾಂತಿ ಬೇರೆ. ಅವತ್ತು ಕಾಡುಗಳು ಯಾತಕ್ಕೆ ಶಾಂತವಾಗಿರಬೇಕಿತ್ತು ಅಂದರೆ ಋಷಿಮುನಿಗಳ ವಾಸಸ್ಥಾನ ಅದು. ಕಾಡುಗಳಲ್ಲಿ ತಂದರೆ ಋಷಿಮುನಿಗಳು ತಪಸ್ಸು ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ತಪಸ್ಸು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಆ ತಪಸ್ಸು ನಿಂತಿತ್ತು ಅಂದರೆ ದೇಶಕ್ಕೆ ಅನಿಷ್ಟ.